ಸಜೀವ ಯಜ್ಞ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ರೋಮಾಪುರದವರಿಗೆ 12:1-2. ನಿಮ್ಮ ಯಜ್ಞ. ನಿಮ್ಮ ದೇಹಗಳನ್ನು ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂದು ಉಪದೇಶವನ್ನು ಆಗಾಗ್ಗೆ ತಪ್ಪಾಗಿ ತಿಳಿದುಕೊಳ್ಳಲಾಗುತ್ತದೆ. ಆದಾಗ್ಯೂ ಯೇಸುಕ್ರಿಸ್ತನಲ್ಲಿ ಕೇವಲ ಒಬ್ಬ ವಿಶ್ವಾಸಿಯಾಗಿರುವುದಕ್ಕಿಂತ ಹೆಚ್ಚಿನವರಾಗಿರಲು ಸರಿಯಾದ ಮಾರ್ಗವನ್ನು ನಿಮಗೆ ತೋರಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ರಕ್ಷಣೆ ಹೊಂದಿದ ನಂತರ ಪ್ರತಿಯೊಬ್ಬ ವಿಶ್ವಾಸಿಯು ನಿರ್ದಿಷ್ಟವಾದ ಯಜ್ಞವನ್ನು ಅರ್ಪಿಸುವಂತೆ ವಚನ ಒಂದು ಸವಾಲು ಹಾಕುತ್ತದೆ. ಆ ಯಜ್ಞವನ್ನು ಅರ್ಪಿಸಿದ ನಂತರದ ಜೀವಿತವನ್ನು ಕುರಿತು 2ನೇ ವಚನವು ಮಾರ್ಗಸೂಚಿಗಳನ್ನು ನೀಡುತ್ತದೆ. ನಿಮ್ಮ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ಹೋಗುವ ಭಾಗವಾಗಿ ಪ್ರತಿದಿನವೂ ದೇವರಿಗೆ ಅಧೀನರಾಗಿರಿ. ಲೂಕ 9:23. ಆದಾಗ್ಯೂ ರೋಮಾಪುರದವರಿಗೆ 12:1 ಅಭಿಪ್ರಾಯವು ಅದಾಗಿರುವುದಿಲ್ಲ. ನಿಮ್ಮ ದೇಹಗಳನ್ನು ಸಮರ್ಪಿಸಿ ಎಂಬ ಆಜ್ಞೆಯು ಶಾಶ್ವತವಾಗಿ ಸಮರ್ಪಣೆ, ಒಪ್ಪಿಸಿಕೊಡುವಿಕೆ ಮತ್ತು ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗುವುದನ್ನು ಒಳಗೊಂಡಿದೆ. ಇದು ರಕ್ಷಣೆಯಲ್ಲ. ರಕ್ಷಣೆಯು ಸಂಪೂರ್ಣವಾಗಿ ಕೇವಲ ಕ್ರಿಸ್ತನ ಯಜ್ಞದ ಮೇಲೆ ಆಧಾರಿತವಾಗಿದೆ. ಇದು ವ್ಯತ್ಯಾಸವುಳ್ಳದಾಗಿದೆ. ಇದು ನಿಮ್ಮ ಯಜ್ಞವಾಗಿದೆ. ಇದು ಪ್ರತಿದಿನ ಅರ್ಪಿಸುವ ಯಜ್ಞವಲ್ಲ. ಇದು ನಿಮ್ಮ ಜೀವಿತವನ್ನು ಷರತ್ತುಬದ್ಧತೆಯಿಲ್ಲದೆ ಮತ್ತು ಸದಾಕಾಲವೂ ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದು ಆತನ ಮಹಿಮೆಗಾಗಿ ಮತ್ತು ಆತನು ನಿರ್ಬಂಧಿಸದೆ ಉಪಯೋಗಿಸಲು ನಿಮ್ಮನ್ನೇ ನೀವು ದೇವರಿಗೆ ಸ್ವಯಂ ಸೇವಕರಾಗಿ ಒಪ್ಪಿಸಿಕೊಡುವ ಒಂದು ಉಡುಗೊರೆಯಾಗಿದೆ. ಈ ಯಜ್ಞವನ್ನು ಅರ್ಪಿಸುವುದು ಯಾಕೆ? ಯಾಕಂದರೆ ಇದು ಆತನ ಕನಿಕರಕ್ಕಾಗಿದೆ. ರೋಮಾಪುರದವರಿಗೆ 10:1-11 ದೇವರ ಕನಿಕರದ ಬಗ್ಗೆ ವಿವರಿಸುತ್ತದೆ. ರೋಮಾಪುರದವರಿಗೆ 12:1, ಆ ಕನಿಕರದ ನಿಮಿತ್ತವಾಗಿ ನೀವು ಏನನ್ನು ಮಾಡಬೇಕೆಂದು ದೇವರು ಬಯಸುತ್ತಾನೆ ಎಂಬುದರ ಬಗ್ಗೆ ಹೇಳುತ್ತದೆ. ರೋಮಾಪುರದವರಿಗೆ 12:2, ನಿಮ್ಮ ಯಜ್ಞವನ್ನು ಅರ್ಪಿಸಿದ ನಂತರದ ಜೀವಿತದ ಬಗ್ಗೆ 2 ಉಪದೇಶಗಳನ್ನು ಕೊಡುತ್ತದೆ. ದೇವರು ನಿಮ್ಮನ್ನು ರಕ್ಷಿಸುವುದರಲ್ಲಿ ಮತ್ತು ಶುದ್ಧೀಕರಿಸುವುದರಲ್ಲಿ ತೋರಿಸಿದ ಹೆಚ್ಚಿನ ಕನಿಕರದ ಬಗ್ಗೆ 11 ವಿವರಿಸಲಾಗಿದೆ. ಆದುದರಿಂದ ನಿಮ್ಮನ್ನೇ ದೇವರಿಗೆ ಅರ್ಪಿಸಿರಿ. ಆತನು ನಿಮ್ಮನ್ನು ಈ ಜೀವಿತದಲ್ಲಿ ಮತ್ತು ನಿತ್ಯತ್ವದಲ್ಲಿ ಆಶೀರ್ವದಿಸುತ್ತಾನೆ. ಆದಾಗ್ಯೂ ನಿಮ್ಮ ಯಜ್ಞಕ್ಕಾಗಿ ಸರಿಯಾದ ಉತ್ತೇಜನವು ನಿಮ್ಮ ಮುಂದಿರುವುದಿಲ್ಲ. ಅದು ನಿಮ್ಮ ಹಿಂದೆ ಇದೆ. ನಿಮ್ಮ ಸರಿಯಾದ ಪ್ರೇರಣೆಯು ದೇವರು ಈಗಾಗಲೇ ನಿಮಗಾಗಿ ಏನು ಮಾಡಿದ್ದಾನೆ ಎಂಬುದರ ಮೇಲೆ ಆಧಾರವಾಗಿದೆ. ಯೇಸುಕ್ರಿಸ್ತನ ಮೊಳೆಗಳಿಂದ ಜಡಿಯಲ್ಪಟ್ಟ ಗಾಯಗಳುಳ್ಳ ತನ್ನ ಕೈಗಳನ್ನು ನಿಮಗಾಗಿ ಮೇಲಕ್ಕೆತ್ತಿ ಹೀಗೆ ಹೇಳುವುದನ್ನು ಊಹಿಸಿಕೊಳ್ಳಿ. ಇದನ್ನು ಕೇವಲ ನಿನಗಾಗಿ ನಾನು ಮಾಡಿದ್ದೇನೆ, ಈಗ ನನಗಾಗಿ ಮಾಡು. ರೋಮಾಪುರದವರಿಗೆ 12:1 ಅರ್ಥವೇ ಇದಾಗಿದೆ. ಯಾಕೆ ಒಂದೇ ಬಾರಿಗೆ ಯಜ್ಞವನ್ನು ಅರ್ಪಿಸಬೇಕು? ಯಾಕಂದರೆ ರೋಮಾಪುರದವರಿಗೆ 12:1-2 ಪದಗಳ ಅರ್ಥವೇ ಇದಾಗಿದೆ. ಇಲ್ಲಿನ ಕ್ರಿಯಾಪದವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಮತ್ತು 12:2 ನೂತನ ಮನಸ್ಸನ್ನು ಹೊಂದಿಕೊಂಡು ಎಂಬುದು ವರ್ತಮಾನ ಕಾಲದಲ್ಲಿದೆ. ಅದರ ಅರ್ಥ ಆ 2 ಕಾರ್ಯಗಳನ್ನು ಈಗ ಮಾಡಿರಿ ಮತ್ತು ಅದನ್ನೇ ನಿಮ್ಮ ಜೀವನದಾದ್ಯಂತ ಮಾಡಿರಿ. ಆದಾಗ್ಯೂ 12:1 ನಿಮ್ಮ ನಿಮ್ಮ ದೇಹಗಳನ್ನು ಸಮರ್ಪಿಸಿ ಎಂಬ ಕ್ರಿಯಾಪದವು ಗ್ರೀಕ್ನಲ್ಲಿ ಸರಳ ವರ್ತಮಾನ ಕಾಲದಲ್ಲಿಲ್ಲ. ಗ್ರೀಕ್ ಭಾಷೆಯಲ್ಲಿ ಇದು ಒಬ್ಬ ವ್ಯಕ್ತಿಯ ಕ್ರಿಯೆ ಎಂಬ ಅರ್ಥವನ್ನು ಕೊಡುತ್ತದೆ. ಅದನ್ನು ನಿರಂತರವಾಗಿ ಮಾಡಿರಿ ಎಂಬ ಅರ್ಥವಲ್ಲ, ಒಂದೇ ಬಾರಿಗೆ ಶಾಶ್ವತವಾಗಿ ಮಾಡಿರಿ ಎಂದರ್ಥ. ಇದು ನಿಮ್ಮನ್ನು ದೇವರಿಗೆ ನಿರ್ಣಾಯಕವಾಗಿ ಪ್ರತಿಷ್ಠಿಸಿಕೊಳ್ಳುವುದಾಗಿದೆ. ನಿಮ್ಮನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸಿರಿ, ರೋಮಾಪುರದವರಿಗೆ 12:1 ನಿಮ್ಮ ಯಜ್ಞವನ್ನು ಕುರಿತಾಗಿದೆ. ಇದು ನಿಮ್ಮನ್ನು ನೀವು ದೇವರ ಯಜ್ಞವೇದಿಯ ಮುಂದೆ ಶಾಶ್ವತವಾಗಿ ಅರ್ಪಿಸುವುದಾಗಿದೆ. ಎರಡು ದೃಷ್ಟಾಂತಗಳು. ಧರ್ಮೋಪದೇಶಕಾಂಡ 15:12-17 ಇದಕ್ಕೆ ಉದಾಹರಣೆಯನ್ನು ಕೊಡುತ್ತದೆ. ಬಿಡುಗಡೆ ಹೊಂದಿದ್ದ ಒಬ್ಬ ಇಬ್ರಿಯ ದಾಸನು ಸ್ವಯಂ ಪ್ರೇರಿತವಾಗಿ ಮತ್ತು ಶಾಶ್ವತವಾಗಿ ತಿರುಗಿ ತನ್ನ ಯಜಮಾನನಿಗೆ ದಾಸನಾಗಬಹುದು. ಅಂತಹ ಆಯ್ಕೆಯು ತನ್ನ ಹಿಂದಿನ ಯಜಮಾನನ ದಯೆಯ ಮೇಲೆ ಆಧಾರವಾಗಿರುತ್ತದೆ. ಇದು ದಾಸನು ತನ್ನ ಯಜಮಾನನಿಗೆ ತೋರಿಸಿದ ಪ್ರೀತಿಯ ಪ್ರೇರಣೆಯಾಗಿತ್ತು. ಇದು ಶಾಶ್ವತವಾದದ್ದು. ದಾಸನ ಕಿವಿಯನ್ನು ಚುಚ್ಚಲು ಒಂದು ಸೂಜಿಯನ್ನು ಉಪಯೋಗಿಸಲಾಗುತ್ತಿತ್ತು. ಅದು ಅವನು ಜೀವನ ಪೂರ್ತಿಯಾಗಿ ತನ್ನ ಯಜಮಾನನಿಗೆ ದಾಸನಾಗಿರುವುದನ್ನು ಸೂಚಿಸುತ್ತದೆ. ಗುಲಾಮನಾಗಿರುವ ಈ ಆಯ್ಕೆಯು ದಾಸನಿಗೆ ಬಿಟ್ಟದ್ದು, ಅವನಿಗೆ ಒತ್ತಾಯ ಮಾಡುತ್ತಿರಲಿಲ್ಲ. ಅದು ಶಾಶ್ವತವಾಗಿರುವ ಒಂದು ನಿರ್ಧಾರವಾಗಿತ್ತು. ಹಳೆಒಡಂಬಡಿಕೆಯಲ್ಲಿ ಪ್ರಾಣಿಗಳ ಯಜ್ಞಗಳನ್ನು ಅರ್ಪಿಸುವ ಮತ್ತೊಂದು ಉದಾಹರಣೆ ಇದೆ. ಒಂದು ಪ್ರಾಣಿಯನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಲು ಅದು ಅಂಗೀಕರಿಸಲ್ಪಡಬೇಕು. ರೋಗ ಅಥವಾ ದೋಷವುಳ್ಳ ಪ್ರಾಣಿಯನ್ನು ಅಂಗೀಕರಿಸಲಾಗುತ್ತಿರಲಿಲ್ಲ. ಯಾಜಕಕಾಂಡ 1:5. ರೋಮಾಪುರದವರಿಗೆ 12:1 ಪ್ರಕಾರ ಮೀಸಲಾಗಿಯೂ ಮತ್ತು ಮೆಚ್ಚಿಕೆಯಾಗಿರುವ ಯಜ್ಞದ ಭಾಗವನ್ನು ವಿವರಿಸುತ್ತದೆ. ಯಜ್ಞವನ್ನು ಅರ್ಪಿಸಿದ ಪ್ರಾಣಿಯು ಸತ್ತಾಗ ಅದು ಶಾಶ್ವತವಾದ ಯಜ್ಞವನ್ನು ವಿವರಿಸುತ್ತದೆ. ಯಜ್ಞವನ್ನು ಅರ್ಪಿಸಿದ ಯಾವುದೇ ಪ್ರಾಣಿಯು ಯಜ್ಞವೇದಿಯ ಮೇಲೆ ಸುಡಲು ಪ್ರಾರಂಭಿಸಿದಾಗ ಅದು ತೆವಳಿ ಬಿದ್ದು ಹೋಗುವುದಿಲ್ಲ. ದಿನದ ಅಂತ್ಯದಲ್ಲಿ ಯಾವುದೇ ಯಾಜಕನು ಪ್ರಾಣಿಯನ್ನು ಹಿಂತೆಗೆದುಕೊಂಡು ಅದನ್ನು ಬಹುಶಃ ಮತ್ತೊಂದು ದಿನದಂದು ಅರ್ಪಿಸುವುದಿಲ್ಲ. ಅದು ಶಾಶ್ವತವಾಗಿ ಅರ್ಪಿಸುವ ಯಜ್ಞವಾಗಿತ್ತು. ರೋಮಾಪುರದವರಿಗೆ 12:1 ಪ್ರಕಾರ ನಿಮ್ಮ ಯಜ್ಞವು ಯಜ್ಞವೇದಿಯ ಮೇಲೆ ಸುಡುವ ಸಂದರ್ಭದಲ್ಲಿ ಅದನ್ನು ಹಿಂತೆಗೆದುಕೊಳ್ಳುವುದಾದರೆ ಅದು ಎಂದಿಗೂ ರೋಮಾಪುರದವರಿಗೆ 12:1 ಯಜ್ಞವಾಗಿರುವುದಿಲ್ಲ. ನಿಮ್ಮ ಯಜ್ಞವನ್ನು ಪದೇ ಪದೇ ಅರ್ಪಿಸುವುದು. ರೋಮಾಪುರದವರಿಗೆ 12:1 ಪ್ರಕಾರ ನಿಮ್ಮ ಯಜ್ಞವನ್ನು ಪದೇ ಪದೇ ನೀವು ಅರ್ಪಿಸಬೇಕೇ? ಹೌದು. ಒಂದು ವೇಳೆ ನಿಮ್ಮ ಯಜ್ಞವು ಅಂಗೀಕರಿಸಲ್ಪಡದಿದ್ದರೆ ರೋಮಾಪುರದವರಿಗೆ 12:1 ಯಜ್ಞವು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಮತ್ತು ಸಜೀವವಾಗಿರಬೇಕು. ನೀವು ಯೇಸುವನ್ನು ನಂಬುವುದರಿಂದ ಬದುಕುತ್ತಿದ್ದೀರಿ, ಯಾಕೆಂದರೆ ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀರಿ. ಯೋಹಾನ 5:24. ಮೆಚ್ಚಿಕೆಯಾದ ಯಜ್ಞವಾಗಿರುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಹಳೆಒಡಂಬಡಿಕೆಯಲ್ಲಿ ಪ್ರಾಣಿಗಳನ್ನು ಯಜ್ಞವಾಗಿ ಅರ್ಪಿಸಲು ಅಂಗೀಕರಿಸಲ್ಪಡಬೇಕಾಗಿತ್ತು. ಯಾವ ಪ್ರಾಣಿಯೂ ಪರಿಪೂರ್ಣವಲ್ಲ, ಆದರೆ ಅದು ರೋಗವಿಲ್ಲದ್ದು, ಆರೋಗ್ಯಕರ ಮತ್ತು ದೋಷವಿಲ್ಲದಾಗಿರಬೇಕು. ರೋಮಾಪುರದವರಿಗೆ 12:1 ಯಜ್ಞಕ್ಕಾಗಿ ಅದು ಎರಡು ಅಂಶಗಳನ್ನು ವಿವರಿಸುತ್ತದೆ. ಮೊದಲನೆಯದು, ನಿಮ್ಮ ಯಜ್ಞವು ರೋಗವಿಲ್ಲದಾಗಿರಬೇಕು. ಪಾಪದ ರೋಗ ಮತ್ತು ದೇವರಿಂದ ಅಗಲಿದ್ದನ್ನು ರಕ್ಷಣೆಯ ಮೂಲಕ ಗುಣಪಡಿಸಿಕೊಳ್ಳಬೇಕು. ಅದಕ್ಕಾಗಿಯೇ ರೋಮಾಪುರದವರಿಗೆ 12:1 ಕೇವಲ ವಿಶ್ವಾಸಿಗಳಿಗೆ ಬರೆಯಲ್ಪಟ್ಟಿದೆ. ಆ ವಚನದಲ್ಲಿ ಸಹೋದರರೇ ಎಂಬ ಪದದಿಂದ ಸೂಚಿಸಲಾಗಿದೆ. ಅವಿಶ್ವಾಸಿಗಳ ಯಜ್ಞವು ಅಂಗೀಕರಿಸಲ್ಪಡುವುದಿಲ್ಲ, ಯಾಕೆಂದರೆ ಅದನ್ನು ರಕ್ಷಣೆ ಹೊಂದಿದ ನಂತರವೇ ಹೊರತು ರಕ್ಷಣೆ ಹೊಂದುವುದಕ್ಕೂ ಮುಂಚೆ ಅರ್ಪಿಸಲಾಗುವುದಿಲ್ಲ. ನೀವು ಆತನನ್ನು ಹಿಂಬಾಲಿಸುವುದಕ್ಕೂ ಮೊದಲೇ ಯೇಸುವಿನ ಬಳಿಗೆ ಬರಬೇಕು. ನಿಮ್ಮ ರಕ್ಷಣೆಯ ಬಗ್ಗೆ ನಿಶ್ಚಯಿಸಿಕೊಳ್ಳಲು www.gospel316.org ಭೇಟಿ ನೀಡಿ. ಮೀಸಲಾದ ಭಾಗವು ವಿಶ್ವಾಸಿಗಳ ಜೀವಿತದಲ್ಲಿ ಆತ್ಮಿಕ ಶುದ್ಧೀಕರಣದ ಮೆಚ್ಚುಗೆಯ ಹಂತವನ್ನು ಸೂಚಿಸುತ್ತದೆ. ಆಗ ಮಾತ್ರ ರೋಮಾಪುರದವರಿಗೆ 12:1 ಯಜ್ಞವು ದೇವರಿಗೆ ಮೀಸಲಾಗಿರುತ್ತದೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. 2 ತಿಮೋಥೆಯನಿಗೆ 2:21. ನೀವು ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ, ಆದಾಗ್ಯೂ ನೀವು ನಿಮ್ಮನ್ನು ಆತ್ಮಿಕ ಆರೋಗ್ಯದಲ್ಲಿ ಮತ್ತು ಪರಿಶುದ್ಧತೆಯಲ್ಲಿ ಸಮರ್ಪಕರಾಗಿ ಅರ್ಪಿಸಬಹುದು. ಮೀಸಲಾಗಿಯೂ ಮತ್ತು ಮೆಚ್ಚುಗೆಯಾಗಿಯೂ ಅರ್ಪಿಸಿದ ಯಜ್ಞವನ್ನು ದೇವರು ಅಂಗೀಕರಿಸಿದ ನಂತರ ನೀವು ಅದನ್ನು ತಿರುಗಿ ಅರ್ಪಿಸುವ ಅಗತ್ಯವಿಲ್ಲ. ಆದಾಗ್ಯೂ ನಿಮ್ಮ ಯಜ್ಞವು ದೇವರಿಂದ ಅಂಗೀಕರಿಸಲ್ಪಡದಿದ್ದರೆ ಅದು ತಾತ್ಕಾಲಿಕವಾಗಿತ್ತು ಅಥವಾ ಅದು ಪರಿಶುದ್ಧವಾಗಿರಲಿಲ್ಲ. ಅದಕ್ಕಾಗಿಯೇ ಅದನ್ನು ಪುನರಾವರ್ತಿಸಬೇಕಾಗುತ್ತದೆ. ನಿಮ್ಮನ್ನು ಶಾಶ್ವತವಾಗಿಯೂ ಮೀಸಲಾಗಿಯೂ ಮತ್ತು ಮೆಚ್ಚುಗೆಯಾಗಿಯೂ ಅರ್ಪಿಸಿರಿ. ಸ್ವಯಂ ಸೇವಕರಾಗಿ ಮತ್ತು ಶಾಶ್ವತವಾಗಿ ದೇವರಿಗೆ ದಾಸರಾಗಿರಿ. ಇದನ್ನು ಹಗುರವಾಗಿ ಮಾಡಬೇಡಿ. ರಕ್ಷಣೆ ಹೊಂದಿದ ನಂತರ ಬಹಳ ಗಂಭೀರವಾಗಿ ಮಾಡುವ ನಿರ್ಧಾರವಾಗಿದೆ. ನಿಮ್ಮ ಯಜ್ಞವು ಅಂಗೀಕರಿಸಲ್ಪಟ್ಟ ನಂತರ ರೋಮಾಪುರದವರಿಗೆ 12:2 ಮುಂದುವರಿಸುವ ಮೂಲಕ ಹಳೆ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಯೇಸುಕ್ರಿಸ್ತನ ನಿಜವಾದ ಹಿಂಬಾಲಕರಾಗುವುದು. ಎಲ್ಲವನ್ನೂ ಆತನು ನಿಮಗಾಗಿ ಮಾಡಿದ್ದಾನೆ, ಇದನ್ನು ಆತನಿಗಾಗಿ ಮಾಡಿರಿ. ನೀವು ಯಜ್ಞವನ್ನು ಅರ್ಪಿಸಿದ ನಂತರದ ಜೀವಿತ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ರೋಮಾಪುರದವರಿಗೆ 12:2. ರೋಮಾಪುರದವರಿಗೆ 12:1 ಪ್ರಕಾರ ನೀವು ಯಜ್ಞವನ್ನು ಅರ್ಪಿಸಿದ ನಂತರ ಜೀವಿತದ ಬಗ್ಗೆ ಈ ವಚನವು ಉಪದೇಶವನ್ನು ಕೊಡುತ್ತದೆ. ಈ ಉಪದೇಶಗಳು ವರ್ತಮಾನ ಕಾಲದಲ್ಲಿರದೆ ಅವುಗಳ ಅರ್ಥ ನಿರಂತರವಾಗಿ ಹಳೆ ನಡವಳಿಕೆಯನ್ನು ಅನುಸರಿಸದೆ ಮತ್ತು ನೂತನ ಮನಸ್ಸನ್ನು ಹೊಂದಿಕೊಂಡು ನಿರಂತರವಾಗಿ ಪರಲೋಕ ಭಾವದವರಾಗಿರಿ. ಅವುಗಳ ನಡವಳಿಕೆಯನ್ನು ಅನುಸರಿಸದೆ ಈ ಲೋಕದ ಪಾಪಕ್ರಿಯೆಗಳಿಗೆ ಒಳಪಡಬೇಡಿರಿ. ನೀವು ಒಬ್ಬ ವಿಶ್ವಾಸಿಯಾಗಿರುವಾಗ ಲೋಕವು ನಿಮ್ಮನ್ನು ರೂಪಿಸಲು ಬಿಟ್ಟುಕೊಡಬೇಡಿ. ರೋಮಾಪುರದವರಿಗೆ 12:2 ನಿಮ್ಮನ್ನು ಹೀಗೆ ಉತ್ತೇಜಿಸುತ್ತದೆ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಗ್ರೀಕ್ ಪದವನ್ನು ಪರಲೋಕ ಭಾವದವರಾಗಿರಿ ಎಂದು ಅನುವಾದಿಸುತ್ತದೆ. ಇದೇ ಪದವನ್ನು ಮತ್ತಾಯ 12:2 ಮತ್ತು ಮಾರ್ಕ 9:2 ಯೇಸು ರೂಪಾಂತರಗೊಂಡನು ಎಂಬ ಹೇಳಿಕೆಯನ್ನು ನೀಡುತ್ತದೆ. ರೋಮಾಪುರದವರಿಗೆ 12:2 ನೀವು ನೂತನ ಮನಸ್ಸನ್ನು ಹೊಂದಿಕೊಳ್ಳುವ ಮೂಲಕ ನೂತನಪಡಿಸಿಕೊಳ್ಳುವುದು ಉತ್ತಮಕ್ಕಾಗಿ ಪರಿಪೂರ್ಣವಾಗಿ ಬದಲಾಗುವುದು ರೂಪಾಂತರಗೊಳ್ಳುವುದಕ್ಕೆ ಉತ್ತೇಜಿಸುತ್ತದೆ. ರೂಪಾಂತರಗೊಳ್ಳುವ ಪ್ರಕ್ರಿಯೆಯು ಕಂಬಳಿ ಹುಳುವು ಚಿಟ್ಟೆಯಾಗಿ ಪರಿವರ್ತನೆಯಾಗುವುದಕ್ಕಿಂತಲೂ ಅಸಾಧಾರಣವಾಗಿದೆ. ನೀವು ದೇವರ ವಾಕ್ಯವನ್ನು ಕಲಿತು ಮತ್ತು ಅದರಂತೆಯೇ ಜೀವಿಸುವ ಮೂಲಕ ನೆರವೇರಿಸಲಾಗುತ್ತದೆ. ರೋಮಾಪುರದವರಿಗೆ 12:1 ಪ್ರಕಾರ ಯಜ್ಞವನ್ನು ಅರ್ಪಿಸಿರಿ. ಲೋಕದ ಆಕಾರಕ್ಕೆ ನೀವು ಹೊಂದಿಕೊಳ್ಳಬೇಡಿ. ದೇವರ ವಾಕ್ಯವನ್ನು ಕಲಿತು ಮತ್ತು ಅದರಂತೆ ನಡೆಯುವ ಮೂಲಕ ರೂಪಾಂತರಗೊಳ್ಳಿರಿ. ಆಗ ನೀವು ದೇವರ ಚಿತ್ತವನ್ನು ವಿವೇಚಿಸಿ ಮತ್ತು ಅದರಂತೆ ಜೀವಿಸಬಹುದು. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ರೋಮಾಪುರದವರಿಗೆ 12:2. ಎ ಲಿವಿಂಗ್ ಸ್ಯಾಕ್ರಿಫೈಸ್, 2026, ಜಾನ್ ಡಿ ಮಾರಿಸ್ ಥರ್ಡ್ ರವರಿಂದ, Acts 1:8 ರವರಿಂದ ಮುದ್ರಿಸಲಾಗಿದೆ. ನೀವು ಮುಕ್ತವಾಗಿ ಮುದ್ರಣ ನಕಲು ಮಾಡಬಹುದು. ಅಂಚೆ, ಇಮೇಲ್ ಅಥವಾ ಸಂದೇಶವನ್ನು ಪೂರ್ಣವಾಗಿ ಒಳಗೊಂಡಿರುವ ಹೇಳಿಕೆಗಳಲ್ಲಿ ಯಾವುದೇ ವಿಷಯಗಳನ್ನು ಬದಲಾಯಿಸದೆ ಕಳುಹಿಸಬಹುದು. ನೀವು ನಿಮ್ಮ ಸೇವೆಯನ್ನು ಅಥವಾ ಸಭೆಯ ಹೆಸರನ್ನು ಅಥವಾ ಚಿಹ್ನೆಯನ್ನು ಮೊದಲ ಪುಟದ ಮೇಲ್ಭಾಗದಲ್ಲಿ ಸೇರಿಸಬಹುದು ಮತ್ತು ನಿಮ್ಮನ್ನು ಸಂಪರ್ಕಿಸಬಹುದಾದ ಮಾಹಿತಿಯನ್ನು ಪುಟ 2 ಕೆಳಭಾಗದ ದಪ್ಪನೆಯ ಸಾಲಿನ ಮೇಲೆ ಬರೆಯಿರಿ. ಯಜ್ಞವನ್ನು ಅರ್ಪಿಸಿರಿ 3:16 ಎಂಬುದು ಕೇವಲ ಸತ್ಯವೇದ ಆಧಾರಿತವಾಗಿದೆ. ಇದು ಜನರು ಯೇಸುವಿನಲ್ಲಿ ಕೇವಲ ವಿಶ್ವಾಸಿಗಳಾಗಿರುವುದಕ್ಕಿಂತ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ನೀವು Acts 1:8 ಸಾಧ್ಯವಾದರೆ ಆಂಗ್ಲ ಭಾಷೆಯಲ್ಲಿ ಇಮೇಲನ್ನು ಕಳುಹಿಸಿ hello@mail316.org. ಭಾಷಾಂತರ ಸೇವೆಗಳನ್ನು www.christianlingua.com ರಿಂದ ಒದಗಿಸಲಾಗಿದೆ. ಎ ಲಿವಿಂಗ್ ಸ್ಯಾಕ್ರಿಫೈಸ್, 48 ಭಾಷೆಗಳಲ್ಲಿ ಉಚಿತವಾಗಿ www.sacrifice316.org.ರಲ್ಲಿ ಲಭ್ಯವಿದೆ. ಆಂಗ್ಲ ಭಾಷೆಯಲ್ಲಿನ ಹೇಳಿಕೆಗಳನ್ನು ದಿ ಲಾಕ್ಮೆನ್ ಫೌಂಡೇಶನ್ಸ್ ನ್ಯೂ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ 1995ರಿಂದ ತೆಗೆದುಕೊಳ್ಳಲಾಗಿದೆ. ಈ ಭಾಷಾಂತರದಲ್ಲಿನ ಸತ್ಯವೇದದ ಹೇಳಿಕೆಗಳನ್ನು ಇದರಿಂದ ತೆಗೆದುಕೊಳ್ಳಲಾಗಿದೆ. BSIJV